ನಿಮಗೆ ಪ್ರಾಬ್ಲಮೇ ಇಲ್ಲ ಅಂತ. ಇವತ್ತು ಜ್ಞಾನದ ಬ್ಯಾಕಿಂಗ್ ಅಲ್ಲ, ಅಜ್ಞಾನದ ಬ್ಯಾಕಿಂಗ್ ಇರುತ್ತೆ. ಒಂದು ಏನು ಮಾಡಬೇಕು, ಅದರಿಂದ ಇರೋ ಜೀವನ ಹಾಳಾಗಿ ಹೋಗುತ್ತಷ್ಟೆ. ಮುಂದೇನಿರಬೇಕು? ಅರ್ಜುನ. ಅರ್ಜುನ ಅಂದ್ರೆ ಯಾರು? ಶ್ರವಣ ಮನನ ಧ್ಯಾನ. ಮುಂದೆ ಶ್ರವಣ ಮನನ ಧ್ಯಾನ, ಯಾವಾಗಲೂ ಕೂಡ ಶ್ರವಣ ಇಲ್ಲ ಮನನ ಇಲ್ಲ ಧ್ಯಾನ. ಹರಿಕಥಾ ಶ್ರವಣ ಮಾಡೋ ನಿರಂತರ. ಅದ್ರ ಕೈಲಿ ಪಂಜು, ಭೀಮಸೇನ ಕೈಲಿ ಏನು ಬರೀ ಕೈ, ಅರ್ಜುನ ಕೈಲಿ ಪಂಜಿದೆ. ಅಂದ್ರೆ ಭೀಮಸೇನ ಆ ಕಾಲಕ್ಕೂ ಇನ್ನೊಂದು ಸಹಾಯ ತಗೊಂಡಿಲ್ಲ. ಯುದ್ಧಕ್ಕೆ ಶಸ್ತ್ರಾಸ್ತ್ರ ಬೇಡ, ನಡೆಯಕ್ಕೆ ದೀಪ ಬೇಡ. ಇದು ವಾಯುದೇವರ ಹಿರಿಮೆ. ಮಧ್ಯದಲ್ಲಿ ಯಾರಿದ್ದಾರೆ? ಕುಂತಿ, ಧರ್ಮರಾಜ, ನಕುಲ, ಸಹದೇವ. ಮಧ್ಯದಲ್ಲಿ ಕುಂತಿ ಅಂದ್ರೆ ವೇದಾದಿ ಶಾಸ್ತ್ರಗಳ ಸಂಕೇತ, ಧರ್ಮರಾಜ ಅಂದ್ರೆ ಸ್ನಾನ ಸಂಧ್ಯಾ ವಂದನೆ ಪೂಜೆ ಧರ್ಮ ಕಾರ್ಯ ಮಾಡಿಕೊಂಡಿರಬೇಕು, ನಕುಲ ಅಂದ್ರೆ ಒಳ್ಳೆಯ ಚಾರಿತ್ರ ಇರಬೇಕು, ಸಹದೇವ ಅಂದ್ರೆ ವಿನಯ ಇರಬೇಕು. ಹೀಗಿದ್ದಾದ್ರೆ ದ್ರೌಪದಿ ಸ್ವಯಂವರ ಗ್ಯಾರಂಟಿ ಅಂತ. ಇಷ್ಟಿರಬೇಕು ದ್ರೌಪದಿ ಸ್ವಯಂವರ. ಒಂದು ವರದಲ್ಲಿ ಇದು ಸಮಸ್ಯೆ ಅಂತ ಕೇಳಿದರೆ, ವಿದ್ಯಾ ಬೇಕು ಅಂತ ಹೋದರೆ ಮೊದಲನೇ ವಿನಯನೇ ಇರೋದಿಲ್ಲ, ಚಾರಿತ್ರನೇ ಇರೋದಿಲ್ಲ, ಓದೋ ಅಭ್ಯಾಸನೂ ಇಲ್ಲ, ಸಂಧ್ಯಾ ವಂದನೆ ಕೂಡ ಮಾಡೋದಿಲ್ಲ, ಜ್ಞಾನದ ಹೆಸರಿಲ್ಲ, ಇವನೇನು ವಿದ್ಯಾ ಸಂಪಾದನೆ ಮಾಡ್ತಾನೆ? ಈ ಮಾತು ಅರ್ಥ ಮಾಡಿಕೊಂಡ್ರೆ ಪಾಂಡವರ ಸಂಚಾರದ ಕ್ರಮವೇ ಅತ್ಯಂತ ತಾತ್ವಿಕವಾದಂತಹ ಜೀವನವನ್ನ ಸ್ಪಷ್ಟಪಡಿಸತಕ್ಕಂಥ ಕ್ರಮ. ಆ ಹೋಗ್ತಾ ಇದ್ದ ಕಾಲಕ್ಕೆ ಮಧ್ಯದಲ್ಲಿ ಮಧ್ಯರಾತ್ರಿಯ ಸಮಯ, ಮಧ್ಯದ ಹಾದಿ, ಅರಣ್ಯ ಬೇರೆ, ಅಲ್ಲಿ ಒಂದು ಗಂಗಾ ನದಿಯೊಳಗೆ ವಿಹಾರ ಮಾಡಲಿಕ್ಕೆ ಅಂತ ಒಬ್ಬ ಗಂಧರ್ವ ತನ್ನ ಪತ್ನಿಯರ ಸಮೇತ ಬಂದಿದ್ದ, ತನ್ನ ಪರಿವಾರ ಸಮೇತನೂ ಬಂದಿದ್ದ. ಮಧ್ಯರಾತ್ರಿಯ ಸಮಯದಲ್ಲಿ ಜಲಕ್ರೀಡೆಗೋಸ್ಕರವಾಗಿ ಅವನ ಪ್ರಯಾಣ, ಅವರು ರಸ್ತೆಯಲ್ಲಿ ಕೂತ್ಕೊಂಡು ಆ ದೇವತೆಯಾದ್ದರಿಂದ ಆ ರೀತಿ ಬಂದು ವಿಹಾರ ಮಾಡ್ತಾ ಇದ್ದಾರೆ. ಆಗ ಪಾಂಡವರಲ್ಲಿ ಬರ್ತಾ ಇದ್ದಾರೆ, ನೋಡಿದ ತಕ್ಷಣ ಗಂಧರ್ವನಿಗೆ ಭಾರಿ ಕೋಪ ಬಂತಂತೆ. ತಟ್ಟೆ ಎದುರು ನಿಂತ್ಕೋತಾನೆ ಬಂದು, ಅರ್ಜುನ ಮುಂದಿದ್ದಾನೆ, ಅರ್ಜುನ ತಾನೇ ನಿಂತ್ಕೋತಾನೆ, ನೀವೆಲ್ಲ ಯಾರು ಅಂತ ಕೇಳ್ತೀನಿ, ನೀವೆಲ್ಲ ಯಾರು? ಅರ್ಜುನ ಹೇಳ್ತಾ, ಅಂತವ್ ನೀನೇನು ಮಾಡ್ತೀಯ ಅಂತ ಕೇಳ್ತಾ, ಅಂತವ್ ನೀನೇನು ಮಾಡ್ತೀಯ? ನೋಡಿ, ಇದು ಮನುಷ್ಯರು ಓಡಾಡೋ ಕಾಲ ಅಲ್ಲ, ಮರ್ತ್ಯಚರಣಾಯ ನಿಷಿದ್ಧ ಕಾಲಿ, ಇದು ಮನುಷ್ಯರು ಓಡಾಡೋ ಕಾಲ ಅಲ್ಲ ಇರುವಂತೂ, ಇದು ದೇವತೆಗಳ ಕಾಲ, ದೆವ್ವಗಳ ಕಾಲ. ಶಕ್ತಿ ಇದ್ರೆ ದೇವತೆಗಳು, ಇಲ್ಲದೆ ಹೋದ್ರೆ ದೆವ್ವಗಳು. ಮನುಷ್ಯರು ಓಡಾಡೋ ಕಾಲ ಅಲ್ಲ ಇದು. ಅಂತ ಕಾಲ ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳುತ್ತಾ, ಅಂತ ಕಾಲದಲ್ಲಿ ಯಾತಕ್ಕೆ ನೀವು ಬಂದ್ರಿ ಈಗ? ಅರ್ಜುನ ಹೇಳ್ತಾನೆ, ಅಂದ್ರೆ ಇದು ನಿಯಮ, ತುಂಬಾ ಜನ ಗೊತ್ತಿಲ್ಲ. ಇವತ್ತಂತೂ 24 ಅವರ್ಸ್ ಜರ್ನಿ ಮಾಡ್ತಾರೆ ಬಸ್ಗಳಾದ್ರಿಂದ ಗೊತ್ತಾಗೋದಿಲ್ಲ. ಹಿಂದಿನ ಕಾಲಕ್ಕೆ ರಾತ್ರಿ ಪ್ರಯಾಣ ನಿಷಿದ್ಧ, ಅದು 12ರ ಮೇಲೆ ಸಂಚಾರ ಇಲ್ಲ, 12ರಿಂದ ಅರುಣೋದಯದವರೆಗೂ ಕೂಡ ಸಂಚಾರ ಬ್ಲಾಕ್ ಮಾಡ್ತಿದ್ರು. ಕಾರಣ ಇನ್ನೇನೂ ಅಲ್ಲ, ಅದು ಮನುಷ್ಯರ ಸಂಚಾರಕ್ಕೆ ಯೋಗ್ಯ ಕಾಲ ಅಲ್ಲ. ಇಲ್ಲ ದೇವತೆಗಳು ಓಡಾಡಬೇಕು, ಇಲ್ಲ ದೈತ್ಯರು ಓಡಾಡಬೇಕು. ಸುಮಧ್ವಜದಲ್ಲಿ ಇಂಥದ್ದೇ ಕಥೆ ಬರುತ್ತೆ. ಆಚಾರ್ಯರನ್ನ 3 ತಿಂಗಳು ಕೂಸು ಆಚಾರ್ಯರು, ಮಧ್ಯಯ ದಂಪತಿಗಳು ಅವರನ್ನ ಒಯ್ದು ಉಡುಪಿ ಕರ್ಕೊಂಡು ಹೋಗಿ ಅನಂತೇಶ್ವರ, ಇದು ಕೃಷ್ಣನ ಪ್ರತಿಷ್ಠಾಪನೆ ಆಗಿದ್ದಿರಲ್ಲ, ಆಚಾರ್ಯ ಬಂದ ತಾನೇ ಕೃಷ್ಣ ಬಂದಿದ್ದು, ಅನಂತೇಶ್ವರನಿಗೆ ನಮಸ್ಕಾರವನ್ನು ಮಾಡಿಸಿ ರಾತ್ರಿ ಉತ್ಸವ ಭೂಷಣ ವಾಪಸ್ ಹೊರಡಕ್ಕೆ ಅಂತ ಹೊರಡುತ್ತಾರೆ. ತುಂಬಾ ಲೇಟ್ ಆಗಿಬಿಡುತ್ತೆ ಹೋಗೋವತ್ತಿಗೆ. ಆಗ ಮಧ್ಯ ದಾರಿಯಲ್ಲಿ ಪಾದಕ ಕ್ಷೇತ್ರಕ್ಕೆ ಹೋಗಬೇಕು, ಉಡುಪಿಯಿಂದ ಪಾದಕ ಕ್ಷೇತ್ರಕ್ಕೆ ಹೋಗಬೇಕು. ಮಧ್ಯದ ದಾರಿಯೊಳಗೆ ಒಂದು ಭಯಂಕರವಾದಂತಹ ಭೂತ ಬರುತ್ತೆ, ಬಂದು ಒಬ್ಬನ ಅಟ್ಯಾಕ್ ಮಾಡುತ್ತೆ, ರಕ್ತಕಾರಿ ಬಿದ್ದು ಬಿಡ್ತಾನೆ, ರಕ್ತಕಾರಿ ಬಿಡುತ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಅವನೊಳಗೆ ಭೂತ ಪಿಶಾಚಿ ಪ್ರವೇಶ ಮಾಡಿಬಿಟ್ಟಿದೆ, ಮಾತಾಡುತ್ತೆ, ನೀವೆಲ್ಲ ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳುತ್ತೆ. ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರಾನ್, ಅಸ್ಮದ್ವಿಹಾರ ಸಮಯ, ನಮ್ಮ ವಿಹಾರದ ಸಮಯ ಇದು, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ? ನಮ್ಮ ಕಾಲದಲ್ಲೇ ಬಂದಿದ್ದೀರಿ, ಇದು ನಮ್ಮ ಜಾಗ ಬೇರೆ. ಮತ್ತೆ ಇವತ್ತು ಉಡುಪಿ ಪಾದಕಕ್ಕೆ ಹೋದ್ರೆ ಜಾಗ ತೋರಿಸ್ತಾರೆ, ಮಧ್ಯದೊಳಗೆ ಜಾಗ ಇದೆ, ಇವತ್ತಿಗೂ ಅಲ್ಲಿ ದೆವ್ವಪೀಡೆ ಅಂತ ಹೇಳಿ ಹಾಗೆಲ್ಲ ರಾತ್ರಿ ಎಲ್ಲ ಮಧ್ಯಾಹ್ನದಲ್ಲೇ ಜನ ಓಡಾಡೋದಿಲ್ಲ, ಅಷ್ಟು ಭಯಂಕರವಾದ ಜಾಗ ಅಂತ ಹೇಳೋದಕ್ಕೆ. ನಮ್ಮ ಜಾಗ ನಮ್ಮ ಕಾಲ, ನೀವೆಲ್ಲ ಯಾಕೆ ಬಂದ್ರಿ? ನಿಮ್ಮನ್ನ ನಮ್ಮದೇ ತಡಕ್ಕೆ ನಮ್ಮ ಕಾಲದಲ್ಲಿ ಬಂದಿದ್ದಕ್ಕೋಸ್ಕರ ನಿಮ್ಮನ್ನೆಲ್ಲ ಕೊಂದು ಹಾಕಿಬಿಡ್ತಾ ಇದ್ದೆ ನಾನು, ನಿಮ್ಮನ್ನೊಬ್ಬರನ್ನು ಬಿಡ್ತಿರಲಿಲ್ಲ. ಆದ್ರೆ ಏನು ಮಾಡೋದು, ನಿಮ್ಮ ಕೈಯಲ್ಲಿ ಮಗು ಇದೆಯಲ್ಲ, ನಿಮ್ಮ ಕೈಯಲ್ಲಿ ಮಗು ಇದೆಯಲ್ಲ, ಆ ಮಗುವಿನಿಂದ ನೀವೆಲ್ಲ ಬದುಕಿದ್ದೀರಿ ಅಂತ ಹೇಳಿದರು. ಆ ಚಿಕ್ಕ ಮಗು ನಿಮ್ಮನ್ನು ಕಾಪಾಡಿದೆ, ಅದಕ್ಕೆ ನೀವು ಬದುಕಿದ್ದೀರಿ ಅಂತ ಹೇಳಿದರಂತೆ. ಅಷ್ಟೊತ್ತವ್ರು ತಿಳ್ಕೊಂಡಿದ್ರು ಪಾಪ, ಯಾವಾಗ ಒಂದು ರಕ್ತಕಾರಿ ಬಿದ್ದು ಬಿಟ್ಟನಲ್ಲ, ಆ ತಿಳ್ಕೊಂಡ್ರಂತವ್ರು, ನಮ್ಮ ಪುಣ್ಯ ಮಗುನೇನೂ ಮಾಡಲಿಲ್ಲ, ಯಾವನ್ನು ಅಟ್ಯಾಕ್ ಮಾಡಿತು ಅಂತ ಅನ್ಕೊಂಡಿದ್ರು. ಈ ಪಿಶಾಚಿ ಹೇಳಿದ್ರೆ ಗೊತ್ತಾಯ್ತಂತೆ, ನಮ್ಮ ಪುಣ್ಯ ಮಗು ಉಳಿತು ಅಲ್ಲ, ಮಗುವಿನ ಪುಣ್ಯ ನಾವು ಉಳ್ಕೊಂಡ್ವಿ ಅಂತ ಆಗ ಗೊತ್ತಾಯ್ತಂತೆ ಅವರಿಗೆಲ್ಲ. ಆಗ ಆಶ್ಚರ್ಯವಾಗಿ ಪೀಡೆ ಬಿಟ್ಟೋಯ್ತಂತೆ. ಆಗ ನಮಗೆ ಅರ್ಥವಾಗ್ತಾ ಇದೆ, ನಿಷಿದ್ಧ ಕಾಲದೊಳಗೆ ಸಂಚಾರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಆದರೆ ಅವರ ಅಪಾಯ ಬರಲಿಲ್ಲ, ಯಾತಕ್ಕೆ ಅಂದ್ರೆ ಮಧ್ಯ ಭೀಮಸೇನೆ ಮಗು ಏನ್ ತಿಳ್ಕೊಂಡಿದ್ದೀರಿ? ಲೋಕೇಶ್ವರ ಸಬತ ಬಾಲತಮ ಕೀಲೇತಿ, ಅದು ಲೋಕದ ಒಡೆಯನಾದ. ಅದಕ್ಕೆ ಹರಿಕಥಾಮೃತಸಾರದಲ್ಲಿ ಚತುರ್ದಶಿಯ ಲೋಕಕ್ಕೆ ಅಧಿಪತಿ ಅಂತ ಕರೆದಿದ್ದಾರೆ. ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರ ವಂಶಿ ಭಾರತೀ ರಮಣ ಮಧ್ವಾಭಿಧಾನದಲ್ಲಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ ಅಂತ ಕರೆದಿರೋ, ಚತುರ್ದಶ ಲೋಕದ ಅಧಿಪತಿಯಾದ ವ್ಯಕ್ತಿ ಈತ ಅಂತ ಅದು ಸ್ತೋತ್ರ ಮಾಡಿದ ಕಥೆ ಕೇಳುತ್ತೆ. ಇಲ್ಲೂ ಅದೇ ಭೀಮನೇ ಇರೋದು. ಅಂಥದ್ದೇ ಮಧ್ಯರಾತ್ರಿಯ ಸಮಯ, ಇಲ್ಲಿ ದೆವ್ವಪೀಡೆ ಇಲ್ಲ, ಚಿತ್ರರಥ ಗಂಧರ್ವ ಇದ್ದಾನೆ, ಉಳಿದು ಪಾಂಡವರಲ್ಲಿದ್ದಾರೆ. ಅರ್ಜುನನ ಮಾತಾಡಿಸ್ತಾನೆ, ನೀವೆಲ್ಲ ಯಾರು? ನಾನು ಹೇಳೋದಿಲ್ಲ ಅಂತ ಹೇಳಿದ. ಇಲ್ಲಿ ಯಾಕೆ ಬಂದರೆ ನಿಮ್ಮ ಮೇಲೆ ನಾನು ಉಗ್ರವಾದಂತಹ ಪ್ರತಿಭಟನೆ ಮಾಡ್ತೇನೆ ಅಂತ ಅವನಂದ್ರೆ, ನೋಡಯ್ಯ ಹಾಗೆಲ್ಲ ಮಾತಾಡ್ಬಿಡ, ನಮಗೆ ಹಾಗಲು ರಾತ್ರಿ ನಮಗೆ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ಯಾತಕ್ಕೆ ಅಂದ್ರೆ ಅಸ್ತ್ರಬಲ್ಲವರು ನಾವು, ಅಸ್ತ್ರಬಲ್ಲ ನಮಗೆ ನಿಮ್ಮ ದೇಶ ನಮ್ಮ ದೇಶ ನಮ್ಮ ಕಾಲ ನಿಮ್ಮ ಕಾಲ ಅಂತಿಲ್ಲ. ನೀನ್ಯಾರೋ ಶಕ್ತಿ ಇದ್ರೆ ಯುದ್ಧ ಮಾಡು, ಇಲ್ಲೋರು ನೀನೇ ಆ ಕಡೆ ಹೋಗು, ಹಾಗೆಲ್ಲ ನಾವು ಹಂಚತಕ್ಕಂಥವರಲ್ಲ, ನಾವೆಲ್ಲ ಕೂಡ ಬಹಳಷ್ಟು ಅಸ್ತ್ರಬಲ್ಲವರು ಅಂತ ಹೇಳಿದ. ಅವನಿಗೆ ಆಶ್ಚರ್ಯವಾಯ್ತು. ಹಾಗಿದ್ರೆ ಕ್ಷತ್ರಿಯರೋ ನೀವು ಅಂತ ಕೇಳಿದ. ಕ್ಷತ್ರಿಯರು ಹೌದೋ ಅಲ್ಲೋ ಗೊತ್ತಿಲ್ಲ, ನೀನು ಶಕ್ತಿ ಇದ್ರೆ ಯುದ್ಧ ಮಾಡು, ಇಲ್ಲ ಸುಮ್ಮನೆ ದಾರಿ ಬಿಡು ಹೋಗ್ತೇವೆ ಅಂತ ಹೇಳಿದ್ರಂತೆ. ಅವನು ಬಿಡಲಿಲ್ಲ, ನನ್ನ ಮೇಲೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರೇನೋ, ನನ್ನ ಶಕ್ತಿ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತ ಯುದ್ಧ ಶುರು ಮಾಡೇ ಬಿಟ್ಟಂತು. ಪಾಂಡವನು ಯುದ್ಧ ಶುರು ಮಾಡ್ತಾ ಇದ್ದಾನೆ, ಇವರಲ್ಲಿ ಅಸ್ತ್ರಾಸ್ತ್ರ ಏನೂ ಇಲ್ಲ, ಶಸ್ತ್ರಾಸ್ತ್ರಗಳು. ಅರ್ಜುನ ತನ್ನ ಹೊಸ ಸಾಮರ್ಥ್ಯವನ್ನು ತೋರಿಸ್ತಾನೆ, ಆ ಪಂಜಿ ಕೈಯಲ್ಲಿತ್ತಲ್ಲ ಅದನ್ನು ತಗೊಂಡು ಮಂತ್ರಿಸಿದಂತ. ಆಗ್ನೇಯ ಮಂತ್ರವನ್ನ ಜಪಿಸಿಬಿಟ್ಟು ಅವನು ಎಸ್ ಬಿಟ್ಟಂತ ಅವನ ಮೇಲೆ. ಆ ಪಂಜಿ ಹೋಯ್ತು, ಹೋಗಿ ಅವನ ರಥ ಪೂರ್ತಿ ಸುಟ್ಟಾಕಿತು, ಕುದುರೆಗಳ ಸಮೇತ ರಥ ಬೂದಿಯಾಗಿ ಹೋಯ್ತು. ಅಲ್ಲಿಗೆ ಸುಮ್ಮನಾಗಲಿಲ್ಲ, ಅವನ ಬಟ್ಟೆ ಕತ್ತಿಕೊಂಡಿತು, ಬಟ್ಟೆ ಎಲ್ಲ ಉರಿದು ಹೋಗ್ತಾ ಇದೆ. ಆಮೇಲೆ ಅಲ್ಲಿಗೂ ಸುಮ್ಮನಾಗಲಿಲ್ಲ, ಅವನ ಚರ್ಮ ಎಲ್ಲ ಸುಡ್ತಾ ಇದೆ. ಅವನ ಆಶ್ಚರ್ಯ ಏನು ಅರ್ಥಕ್ಕೆ ಆಗ್ತಾ ಇಲ್ಲ ಅವನ ಕೈಲಿ. ಈ ಅರ್ಜುನ ಬಿಟ್ಟಂತ ಆ ಪಂಜ ಅರಸಲಿಕ್ಕೆ ಅವನ ಕೈಲಿ ಏನು ಮಾಡಿದ್ರೂ ಆಗ್ತಾ ಇಲ್ಲ, ಅದರ ಬದಲು ಒಂದೊಂದನ್ನು ಸುಟ್ಟು 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 ಹಾಕ್ತಾ ಇದೆ. ಅವನಿಗೆ ಆಶ್ಚರ್ಯ ಆಗೋಯ್ತು. ಕೊನೆಗೆ ಭಾರಿ ಆಶ್ಚರ್ಯವಾಗಿದ್ದು ಯಾವಾಗ ಅಂದ್ರೆ, ಅವನ ದೇಹದ ಎಲ್ಲಾ ಚರ್ಮನೂ ಸುಟ್ಟಾಕಿತ್ತಂತದು, ಒಳಗಿನ ಭಾಗ ಸ್ವಲ್ಪ ಸುಟ್ಟಿಲ್ಲ. ಈ ಸುಡೋರು ಒಳಗೆ ಸುಟ್ಟು ಸಾಮಾನ್ಯ ಸುಟ್ಟಾಗ ಒಳಗೆ ಸುಟ್ಟು ಹೋಗ್ಬಿಡುತ್ತೆ. ಅರ್ಜುನ ಹೇಗೆ ಮಂತ್ರ ಹಾಕಿದ್ದ ಅಂತ ಕೇಳಿದರೆ, ಅವನ ಚರ್ಮ ಮಾತ್ರ ಸುಡ್ತೇ ಹೊರತು ಒಳಗಿನ ಲೇಯರ್ ಸುಡಲೇ ಇಲ್ಲ. ಅಷ್ಟೊತ್ತಿಗೆ ಅವನು ಭಾರಿ ಗಾಬರಿ ಆಗೋಯ್ತು. ಕಷ್ಟ ಓಡ್ಕೋತ ಬಂದು ಅರ್ಜುನ ನಮಸ್ಕಾರ ಮಾಡಲಿಲ್ಲ, ಧರ್ಮಾಧಿಕಾರ ಹಿಡಿತಾರೆ, ಸೀನಿಯರ್ ಮೋಸ್ಟ್ ಕಂಡ ಕಾಣ್ತಿದ್ನಲ್ಲ, ದೊಡ್ಡವ್ರ ಮಾತು ಕೇಳ್ತಾರೆ ಆಗಿನ ಕಾಲ ಅದು, ಇವತ್ತು ಯಾರ ಮಾತು ಕೇಳೋದಿಲ್ಲ, ಆ ವಿಚಾರ ಬೇರೆ. ಹೋಗಿ ಹೇಳ್ತಾನೆ, ಪುಣ್ಯಾತ್ಮ ನೀನು ಭಾರಿ ದೊಡ್ಡವನು ಅಂತ ಕಾಣಿಸ್ತಾ ಇದೆ, ದಯವಿಟ್ಟು ನನ್ನ ಪ್ರಾಣ ಉಳಿಸು, ಎಂಥ ವ್ಯಕ್ತಿ ಈತ, ನೀವೆಲ್ಲ ಯಾರು ಅಂತ ಕೇಳಿದಾಗ ಆಗ ಧರ್ಮರಾಜ ಹೇಳ್ತಾನೆ, ಅರ್ಜುನ ಮೊದಲು ವಾಪಸ್ ತಗೋ ಅಂತ ಹೇಳಿದನಂತೆ. ಮತ್ತೆ ಮಂತ್ರಿಸ್ತಾನೆ. ಇದು ಆಶ್ಚರ್ಯ, ಇವತ್ತವಾಗ ಅದು ಬರೋದಿಲ್ಲ, ಇವತ್ತು ಹಚ್ಚಲಕ್ಕೆ ಬರುತ್ತೆ, ನಮಗೆ ಆರಿಸಲಿಕ್ಕೆ ಬರೋದಿಲ್ಲ. ಅದೊಂದು ಮ್ಯಾಜಿಕ್, ಅದು ಪೆಟ್ರೋಲ್ ಬೆಂಕಿ ಎತ್ತಿರುತ್ತೆ, ಕೆಡ್ಡಿ ಕರೆದ್ರೆ ಹತ್ತಿಬಿಡುತ್ತೆ, ಆರಿಸೋದಕ್ಕೆ ಎಷ್ಟು ಕಷ್ಟ ಗೊತ್ತಾದನ. ಶಸ್ತ್ರಾಸ್ತ್ರಗಳು ಹಾಗಲ್ಲ, ಒಂದು ಮಂತ್ರ ಹಾಕಿದ್ರೆ ಉರಿಬೇಕು, ಇನ್ನೊಂದು ಮಂತ್ರ ಕಾರಬೇಕು. ರಾಯರು ಗಂಧ ತೆಗಿಬೇಕಾದ್ರೆ ಅಗ್ನಿ ಸೂಕ್ತ ಜಪಿಸಿದ್ದು ಕುರಿತಾ ಇತ್ತು, ವರ್ಣಸೂಕ್ತ ಮುಟ್ಟಿದ ತಕ್ಷಣ ಆರಿಬಿಡ್ತು, ತಣ್ಣಗಾಗಿಬಿಡುತ್ತೆ. ಇವತ್ತು ಆ ರೀತಿ ಇದ್ರೆ ಮಾತ್ರ ಮಂತ್ರ ಬಂದಾಗ ಲೆಕ್ಕ ಹೊರತು ಒಂದು ಮಾತ್ರ ಬಂದ್ರೆ ಸಾಧ್ಯ ಇಲ್ಲ. ಬರೀ ಹಚ್ಚಲಕ್ಕೆ ಬಂದ್ರೆ ಅದು ವಿದ್ಯೆ ಅಲ್ಲ, ಬರೀ ಆರಿಸ್ಲಕ್ಕೆ ಬಂದ್ರೆ ವಿದ್ಯೆ ಅಲ್ಲ. ಅವನಿಗೆ ಹಚ್ಚಲಕ್ಕೂ ಬರಬೇಕು, ಆರಿಸ್ಲಕ್ಕೂ ಬರಬೇಕು, ಆಗ ವಿದ್ಯೆ ಅಂತ ಕರೀತಾರೆ. ಈ ಡ್ರೈವಿಂಗ್ ಅಂದ್ರೆ ಸ್ಟಾರ್ಟ್ ಮಾಡಿಬಿಟ್ಟ, ಖುಷಿ ಆಯ್ತು, ಎಲ್ಲ ಆರಾಮ ಕೂತಿದ್ದಾರೆ, ಸ್ಟಾಪ್ ಅಂದ್ರು, ಏ ನಂಗೆ ಬರೋದಿಲ್ಲ ಸರ್ ಅಂತ ಹೇಳಿದ. ಹೋಗ್ತಾ ಇರತ್ತೆ ಗಾಬರಿ ಆಗ್ಬಿಡುತ್ತೆ, ಎಲ್ಲ ಜಂಪ್ ಹೊಳಗ್ಬಿಡ್ತಾರಲ್ಲಿ ಅಂತ. ಏ ನಂಗೆ ಸ್ಟಾರ್ಟ್ ಮಾಡಕ್ ಮಾತ್ರ ಬರುತ್ತೆ, ನೀ ಆ ಮೂಲೆ ಡ್ರೈವರ್ ರೇ ಅಂತ ಕರೀತಾರೆ. ಡ್ರೈವರ್ ಅಂದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೂ ಬರಬೇಕು, ಸ್ಟಾಪ್ ಮಾಡ್ಲಿಕ್ಕೂ ಬರಬೇಕು. ಮತ್ತು ಮಂತ್ರ ಅಂದ್ರೆ ಅದು, ಸಿದ್ಧಿ ಅಂದ್ರೆ ಅದು, ಹೀಗೂ ಬರಬೇಕು ಹಾಗೂ ಬರಬೇಕು. ಅದಕ್ಕೆ ಗಣೇಶನ ಸ್ತೋತ್ರ ಮಾಡ್ತಾ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಗಣೇಶ ವಿಘ್ನ ನಿವಾರಕ ಅಂತ ಅಷ್ಟೇ ಗೊತ್ತಿದೆ ನಿಮಗೆ, ವಿಘ್ನ ಪ್ರದಾಯಕನೂ ಹೌದು ಅಂತ ಹೇಳಿದ್ದಾರೆ. ವಿಘ್ನ ಪ್ರದಾಯಕನೂ ಹೌದು, ವಿಘ್ನ ನಿವಾರಕನೂ ಹೌದು ಗಣೇಶ. ಅದಕ್ಕೆ ಓವರ್ಆಲ್ ಕಂಟ್ರೋಲ್ ಇದೆ, ಅದಕ್ಕೆ ಆತನ ವಿಘ್ನೇಶ್ವರ ಅಂತ ಕರೀತಾರೆ. ಯಾರು ವಿಘ್ನವನ್ನು ತೆಗಿತಾನೆ, ಯಾರು ವಿಘ್ನವನ್ನು ಕೊಡ್ತಾನೆ ಅಂದ್ರೆ, ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ ತಸ್ಮಾತ್ ವಿಘ್ನಾಧಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟ ಮಾಜ್ಞಾಪನಾಯ ಪೌಲಸ್ತೆ ಛಾಂತರಾಯ ಸುರ ಮುನಿ ನಿಖರಾಭೀಷ್ಟ ಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾಧಿರಾಜ ಪ್ರತಿಶತು ಸತತಂ ಭೂರಿ ಗೌರೀತನೂಜ. ಗೋಕರ್ಣದಲ್ಲಿರತಕ್ಕಂಥ ಗಣೇಶನನ್ನ ಶ್ರೀ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡಿದ ರೀತಿ, ದುಷ್ಟಾನಾಂ ವಿಘ್ನಕರ್ತ, ದುಷ್ಟರಿಗೆ ವಿಘ್ನವನ್ನು ತಂದುಕೊಡ್ತಾರೆ. ಅದಕ್ಕೆ ರಾವಣನಿಗೆ ಲಿಂಗ ಮುಂದುಕೊಯ್ಲಕ್ಕೆ ಬಿಡಲಿಲ್ಲ, ವಿಘ್ನ ಮಾಡಿ ಅಲ್ಲೇ ಉಳಿಹಾಗೆ ಮಾಡಿಬಿಟ್ರು. ಆದರೆ ಸಜ್ಜನರಿಗೆಲ್ಲ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ, ವಿಘ್ನವನ್ನು ಪರಿಹಾರ ಮಾಡುತ್ತಾನೆ. ಅದಕ್ಕೆ ವಿಘ್ನಾಧಿಪೋಹಂ ಅಂತ ಗಣೇಶ ತೋರಿಸ್ತಾ ಇದ್ದಾನೆ. ಆದ್ದರಿಂದ ದೇವತೆಗಳು ಅಂದ್ರೆ ಹೀಗೂ ಮಾಡಕ್ ಬರುತ್ತೆ ಹಾಗೂ ಮಾಡಕ್ ಬರುತ್ತೆ. ರಾಯರ ಬಗ್ಗೆ ಕೇಳ್ತೇವೆ ನೋಡಿ, ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ, ಶಾಪ ಮಾಡಕ್ಕೂ ಕೊಳ್ಳಕ್ಕೂ ಸಮರ್ಥರು, ಅನುಗ್ರಹ ಮಾಡಕ್ಕೂ ಸಮರ್ಥರು, ಒಲಿಲಕ್ಕೂ ಸಮರ್ಥರು, ಮುನಿಲಕ್ಕೂ ಸಮರ್ಥರು. ಆದ್ರೆ ಒಂದು ಭಾಗ ಇದ್ರೆ ಸಿದ್ಧಿ ಅಲ್ಲ. ಅರ್ಜುನ ಹಾಗೆ ಮಾಡಿ ತೋರಿಸ್ತಾನೆ, ಒಂದೇ ಕ್ಷಣದಲ್ಲಿ ಹೀಗೂ ಮಾಡದ ಹಾಗೂ ಮಾಡದ. ಅವನಿಗೆ ಆಶ್ಚರ್ಯವೇ ಆಶ್ಚರ್ಯ. ಬಂದು ಕೇಳ್ತಾನೆ, ಎಂಥ ಮಹಾನುಭಾವರು ನೀವೆಲ್ಲ, ನೀವೆಲ್ಲ ಯಾರು ಅಂತ ಕೇಳಿದಾಗ ಎಲ್ಲ ಪರಿಚಯ ಮಾಡಿಕೊಡ್ತಾನೆ ಧರ್ಮರಾಜ. ಅವನಿಗೆ ಅರ್ಥ ಆಯ್ತಂತೆ. ಹಾಗೆ ಹೇಳ್ತಾನೆ ಅರ್ಜುನ ಕುರಿತು, ಹೇಳ್ತಾನೆ ಎಂಥ ಶಕ್ತಿ ನಿನಗೆ, ಪಾಪ ಗಂಧರ್ವ ಹೇಗಾಗಿದ್ದಾನು ಗೊತ್ತೇನೀಗ. ಮೊದಲು ಅವನು ಬಣ್ಣ ಚಿನ್ನದ ಮೈಬಣ್ಣ ಅಂತ ಆ ಹೊಳಿತಾ ಇದ್ದ ಮೊದಲು, ಈಗ ಹೇಗಾಗಿದ್ದಾನು ಗೊತ್ತೇನೀಗ, ಬಂಗಾರದಂತೆ ಹೊಳಿತಾ ಇದ್ದ ಅವನು, ಸುಡುವ ಕೆಂಡದಂತೆ ಮೈಬಣ್ಣ ಇದ್ದ ಅವನು, ಈಗ ಆರಿದ ಕೆಂಡದಂತೆ ಮೈಬಣ್ಣ ಆಗಿತ್ತಂತ. ಗೊತ್ತಲ್ಲ ಆರಿದ ಕೆಂಡ ಅಂದ್ರೆ ಗೊತ್ತಾಗುತ್ತೆ, ಇದ್ದಲಿನ ಬಣ್ಣ ಬಂತಂತವನು. ಅಂಗಾರವರ್ಮ ಅಂತ ಅವನ ಹೆಸರು. ಪಾಪ ಅಂಗಾರ ಶಬ್ದಕ್ಕೆ ಸಂಸ್ಕೃತದಲ್ಲಿ ಉರಿಯುವ ಬೆಂಕಿ ಅಂತ ಅರ್ಥ. ಕೆಂಡ, ಕೆಂಡದಂತ ವೈಬಣ್ಣ ಇತ್ತು. ಈಗ ಆರ್ಯದ ಅಂಗಾರ ವರ್ಮ ಆಗೋಯ್ದ ಪಾಪ. ಅವನಿಗೆ ಆಶ್ಚರ್ಯ ಆಯ್ತಂತ. ಇಷ್ಟರ ಮಧ್ಯೆ ಅವನ ಒಂದು ಕುತೂಹಲ, ಅಷ್ಟು ಕಪ್ಪಾಗಿ ಬಿಟ್ಟಿದ್ದಾನೆ ಪಾಪ. ಇಷ್ಟಾದ್ರೂ ಅವನಿಗೆ ಕಪ್ಪಾಗಿದ್ದು ದುಃಖ ಅಲ್ಲ, ಅವನಿಗೆ ಆಶ್ಚರ್ಯ ಅಂತ. ಅಲ್ಲಯ್ಯ, ಎಂಥ ಸಮರ್ಥ ನೀನು, ಭೂಲೋಕದ ವ್ಯಕ್ತಿಯಾಗಿ ಅತ್ಯದ್ಭುತವಾದಂಥ ಶಸ್ತ್ರಾಸ್ತ್ರವಿದ್ಯೆ ಕಲ್ತಿದ್ದೀಯಲ್ಲ, ನನಗೇ ಬರೋದಿಲ್ಲ ದೇವತೆಯಾಗಿ ಅಂತ ಹೇಳಿದ್ದಾನೆ. ನನಗೇ ಬರೋದಿಲ್ಲ, ಈ ಯಾವ ವಿದ್ಯೆ ಇದು, ಯಾವ ಅಸ್ತ್ರ ಇದು, ಸ್ವಲ್ಪ ಹೇಳ್ಕೊಡ್ತೀಯ ಅಂತ ಕೇಳಿದನ. ವಿದ್ಯೆಯ ವೈಭವಾದ್ರಿ ಇವನು ಮನುಷ್ಯ, ನಾನೊಬ್ಬ ದೇವತೆ ಯಾಕೆ ಕಲ್ತ್ಕೋಬೇಕು ಅನಿಸ್ಲಿಲ್ಲ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ತಿಳಿಯೋ ವಿಷಯ ಇತ್ತು ಅಂದ್ರೆ ಹುಡುಗ ಹೇಳಿದ್ರು ಕೇಳಬೇಕು, ಒಂದು ಗಿಳಿ ಹೇಳಿದ್ರು ಕೇಳಬೇಕು. ಆದರೆ ತಿಳಿಯೋ ವಿಷಯ ಇಲ್ಲ ಅಂದ್ರೆ ಯಾರ ಪಾತಿಗೂ ಬೆಲೆ ಇಲ್ಲ. ಒಳ್ಳೆ ತಿಳಿತಕ್ಕಂಥ ಶಕ್ತಿ ಇದೆ, ಯಾವುದೇ ಅಸ್ತ್ರ ಅಂತ ಕೇಳುತ್ತಾರೆ. ಅರ್ಜುನ ಹೇಳ್ತಾರೆ, ನೋಡು ಅದು ಆಗ್ನೇಯಾಸ್ತ್ರ ಅಂತ ಹೇಳಿದ್ರೆ. ನನಗೂ ಆಗ್ನೇಯಾಸ್ತ್ರ ಗೊತ್ತಿದೆ ಅಂತ ಹೇಳ್ತಾನೆ ಪಾಪ. ಅದು ಇಂಥ ಆಗ್ನೇಯಾಸ್ತ್ರ ಗೊತ್ತಿಲ್ಲ, ಬಿ ಮಾಡಿದ ಫಸ್ಟ್ ರ್ಯಾಂಕ್ ತಗೊಳಕ್ಕೂ ಬರುತ್ತೆ, ಹತ್ತನೇ ಅಟೆಂಪ್ಟ್ 30 ತಗೊಂಡು ಪಾಸ್ ಮಾಡೋಕ್ಕೂ ಬರುತ್ತೆ. ತಗೊಂಡು ಉಪಯೋಗ ಏನಾದ್ರಿಂದ ಅವನು ಏನು ತಾನೆ ಇನ್ನೊಬ್ರು ಹೇಳೋದಲ್ಲ, ಹ್ಯಾಗ್ ಪಾಸ್ ಅಂದ್ರೆ ಅವನಿಗೆ ಗೊತ್ತಿಲ್ಲ ಪಾಪ. ಅವನಿಗೆ ಅಂಥ ಸ್ಥಿತಿಯಲ್ಲಿ ಇರ್ತಾನೆ. ಒಂದೇ ಕೋರ್ಸೇ ಸಿದ್ಧಿ, ಒಂದೇ ಅಲ್ಲ, ಒಂದೇ ಕೋರ್ಸ್ ಬಂದವನು ಫಸ್ಟ್ ರ್ಯಾಂಕ್ ಬಂದವನು ನಾಲೆಡ್ಜ್ ಆಗಿರುತ್ತದೆ, ಜಸ್ಟ್ ಪಾಸ್ ಅವ್ರ ನಾಲೆಡ್ಜ್ ಆಗಿರುತ್ತದೆ. ಆಗ್ನೇಯಾಸ್ತ್ರ ಹಾಗೆ. ಅರ್ಜುನಿಗೆ ವಿದ್ಯೆ ಹೇಗೆ ಗೊತ್ತಿತ್ತು ಅಂದ್ರೆ ಆಚಾರ್ಯ ಹೇಳ್ತಾರೆ, ವಿದ್ಯಾ ಸುಶಿಕ್ಷಿತ ತಮಾಹಿ ಸುರೇಂದ್ರ ಸೂನವು. ಅರ್ಜುನಲ್ಲಿ ವಿದ್ಯೆ ಅನ್ನೋದು ಅಷ್ಟು ಸಿದ್ಧಿಗೆ ಬಂದಿತ್ತಂತೆ. ಪುಣ್ಯಾತ್ಮ ಹಿಂದೆ ನೋಡಿದ್ದೇವೆ, ಆತ ಬಾಳ ಶಬ್ದವನ್ನು ಕೇಳಿ ಬಾಣ ಹೊಡಿತಿದ್ದಂತೆ. ಶಬ್ದವನ್ನು ಕೇಳಿ ಬಾಣ ಹೊಡೆದ್ರೆ ಸರಿಯಾಗಿ ಗುರಿಯಲ್ಲಿ ಬೀಳುತ್ತಿತ್ತು. ನೋಡ್ಕೊಂಡು ನೋಡಿದ್ರು ಬೀಳೋದಿಲ್ಲ, ನೋಡ್ಕೊಂಡು ನೋಡಿದ್ರು ಬೀಳೋದಿಲ್ಲ. ಎಷ್ಟೋ ಜನ ಬರೀ ಶಬ್ದಕ್ಕೆ ಹೊಡಿತಿದ್ದಂತೆ, ಅಂಥ ಸಾಮರ್ಥ್ಯ ಇತ್ತು. ಅದಕ್ಕೆ ವಿದ್ಯಾ ಸುಶಿಕ್ಷಿತ ಸಮಾಹಿ ಸುರೇಂದ್ರ ಸೂನವು. ವಿದ್ಯೆ ಬರೀ ಕೇಳಿದ್ರೆ ಬರೋದಿಲ್ಲ, ಅಭ್ಯಾಸಾನುಸಾರಿಣಿ ವಿದ್ಯಾ, ಬುದ್ಧಿ ಕರ್ಮಾನುಸಾರಿಣಿ. ಈ ಒಂದು ಶಾಸ್ತ್ರದ ಮಾತುಗಳವೆಲ್ಲ ಕೂಡ ಅಭ್ಯಾಸಾನುಸಾರಿಣಿ ವಿದ್ಯಾ. ಅವನು ಹೇಗೆ ಅಭ್ಯಾಸ ಮಾಡ್ತಾನೋ ವಿದ್ಯೆ ಹಾಗಾಗಿ ಒಲಿಯುತ್ತೆ. ಒಂದೇ ಕಾಲೇಜು, ಅದೇ ಮೇಸ್ಟರ್ಗಳು, ಅದೇ ಸಿಲೆಬಸ್ಸು, ಅದೇ ಎಕ್ಸಾಮಿನೇಷನ್ ಹಾಲು, ಎಲ್ಲ ಅದೇ. ಇನ್ನೂ ಲೇಟರ್ ಅವನೇ ಫಸ್ಟ್ ರ್ಯಾಂಕು, ಅವನು ಫಸ್ಟ್ ಕ್ಲಾಸ್ ಫೇಲು. ಯಾತಕ್ಕೆ ಅಭ್ಯಾಸ ಮಾಡಿಲ್ಲ. ಅಭ್ಯಾಸ ಮಾಡದೆ ಹೋದ್ರೆ ಯಾವ ಗ್ರಂಥ ಓದಿದ್ರು ಅಷ್ಟೇನೆ, ಸರಿಯಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸಾನುಸಾರಿಣಿ ವಿದ್ಯಾ. ಒಳ್ಳೆ ವಿದ್ಯೆ ಸಿದ್ಧಿಗೆ ಬಂದಿದೆ ಅಂದ್ರೆ ಅಭ್ಯಾಸ ಜಾಸ್ತಿ ಮಾಡಿದ್ದಾರೆ ಅಂತ ಅಷ್ಟೇ ಅರ್ಥ. ಬ್ರಹ್ಮಸೂತ್ರದಲ್ಲಿ ಹೇಳುತ್ತಾರೆ, ಓ ಆವೃತ್ತಿ ಅಸಕೃತೋಪದೇಶಾತ್ ಓ, ಹರಿಕಥೆಯೇನೇ ಕೇಳೋ, ಕೇಳಿದ್ದೇ ಕೇಳು. ಇದೆಲ್ಲ ಶಾಸ್ತ್ರದ ಮಾತುಗಳು. ಅದೇ ದೃಷ್ಟಿಯಿಂದ ಸಣ್ಣಗೆ ಅರ್ಜುನ ಆ ರೀತಿ ಅಭ್ಯಾಸ ಮಾಡಿದ್ದಕ್ಕೆ ಅವನಿಗೆ ಆ ಸಿದ್ಧಿ ಬಂತು. ಎಷ್ಟೋ ಜನ ಹುಡುಗರು ಒಂದೇ ಕೋರ್ಸ್ನವರೇ ತಮ್ಮ ಫ್ರೆಂಡ್ಸ್ಗೆಲ್ಲ ಪಾಠ ಮಾಡ್ತಿರ್ತಾರೆ, ಅಷ್ಟು ಸಿದ್ಧಿ ಇರುತ್ತೆ ಅವರಿಗೆ. ಒಂದೇ ಕೋರ್ಸ್ನಲ್ಲಿ ಹೇಗೆ ಮಾಡ್ದ ಅಂದ್ರೆ ಅವನ ಸಿದ್ಧಿ ಆ ರೀತಿ ಬಂದಿತ್ತು. ಬುದ್ಧಿ ಕರ್ಮಾನುಸಾರಿಣಿ, ಬುದ್ಧಿ ಬರಬೇಕಾದ್ರೆ ಹೇಗಾಗಬೇಕು ಅಂದ್ರೆ ಅವನು ಮಾಡಿದ ಕರ್ಮಗಳ ಡಿಪೆಂಡ್ ಆಗುತ್ತದೆ. ಸತ್ಯವನ್ನು ಹೇಳೋದು, ಮೋಸ ಮಾಡದೇ ಇರೋದು, ಪವಿತ್ರವಾಗಿ ಬದುಕೋದು, ಒಳ್ಳೆ ಬುದ್ಧಿ ಶಾರ್ಪ್ ಆಗಿರುತ್ತೆ ಅಂತ ಹೇಳ್ತಾರೆ. ತಿನ್ನಬಾರ್ದನ್ನು ತಿನ್ನೋದು, ಕುಡಿಬಾರ್ದನ್ನು ಕುಡಿಯೋದು, ಮಾಡಬಾರ್ದನ್ನು ಮಾಡೋದು, ಮೊದಲೇ ಬುದ್ಧಿ ಇರೋದಿಲ್ಲ, ಅದಿದ್ದು ಬದ್ದು ಹಾಳಾಗಿ ಹೋಗಿಬಿಡುತ್ತಾನೆ. ಇವತ್ತು ಒಳ್ಳೆ ಕಾರ್ಯ ಯಾತಕ್ಕೆ ಮಾಡಬೇಕು ಅಂದ್ರೆ ಹೆಚ್ಚು ಬುದ್ಧಿ ಜಾಗೃತ ಮಾಡ್ಕೊಳ್ಳೋದಕ್ಕೋಸ್ಕರ. ಅನೇಕರು ಯೋಚನೆ ಇಲ್ಲ, ಯಾವ ರಿಟೈರ್ ಆಯ್ತುಬಿಡಿ ಮತ್ತೆ ಏನು ತಿಳ್ಕೊಂಡ್ಬಿಡ್ತಾನೆ. ಆಗ್ಲೇ ತಪ್ಪದು, ರಿಟೈರ್ ಆಯ್ತು ಮುಂದೆ ಹುಟ್ಟೋದಿಲ್ಲ ಅಂತ ಏನು ಗ್ಯಾರಂಟಿ? ಮತ್ತೆ ಮುಂದಿನ ಜನ್ಮದ ತುಂಬಾ ಹುಟ್ಟಲಿಕ್ಕೆ ಬುದ್ಧಿವಂತರಾಗಿರ್ತಾರೆ, ಯಾತಕ್ಕೆ ಗೊತ್ತೇ ಇದು. ಹಿಂದಿನ ಜನ್ಮದ ಸಾಧನೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಿಂದಿನ ಜನ್ಮದ ಸಾಧನೆ ಕಂಟಿನ್ಯೂ ಆಗದೆ ಹೋಗಿದ್ದಿದ್ರೆ ಇವತ್ತೆರಡು ಒಂದೇ ರೀತಿ ಇರಬೇಕಾಗಿತ್ತು, ಯಾಕಿಲ್ಲ? ಅದಕ್ಕೆ ಅವರ ಸಾಧನೆ ಆ ರೀತಿ ಮಾಡ್ತಾ ಇರುತ್ತೆ. ಆದ್ರಿಂದ ನಾವು ಜೀವನದಲ್ಲಿ ಕೊನೆ ಉಸಿರಿರೋವರೆಗೂ ಕೂಡ ವಿದ್ಯೆಯ ಬಗ್ಗೆ ತುಂಬಾ ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಅರ್ಜುನ ಆ ರೀತಿ ಬದುಕಿದವನಾದ್ರಿಂದ ಅಷ್ಟು ಸಿದ್ಧಿ ಪಡೆದಿದ್ದಂತೆ. ಅವನು ಕೇಳ್ತಾನೆ, ಅರ್ಜುನ ನನಗೆ ಹೇಳಿಕೊಡು ಅಂದಾಗ ಅರ್ಜುನ ಆಯ್ತು ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ. ಅವನು ಹೇಳಿಸ್ಕೊಂಡಂತ ವಿದ್ಯೆನ ಹೇಳಿಸ್ಕೊಂಡಂತೆ. ಆಗ ಅವನು ಮಾತಾಡ್ತಾನೆ, ಅರ್ಜುನ ನನಗೆ ತುಂಬಾ ಖುಷಿಯಾಯಿತು ವಿದ್ಯೆ ಹೇಳ್ಕೊಟ್ಟಿದ್ದಕ್ಕೆ, ನಾನು ನಿಮಗೆ ವಿದ್ಯೆ ಹೇಳ್ಕೊಡ್ತೇನೆ ಬಾ ಅಂತ ಕರೀತಾನೆ. ನಾನು ನಿಮಗೆ ವಿದ್ಯೆ ಹೇಳ್ಕೊಡ್ತೇನೆ. ಯಾವ ವಿದ್ಯೆ ಅಂತ ಗಂಧರ್ವ ವಿದ್ಯೆ. ಹೇಗೆ ಮಾಯಾಗ್ರಿಗೆ ಹೇಳ್ಕೊಡ್ತೇನೆ ಬರ್ತಾನೆ, ಹೇಗೆ ಮಾಯಾಗ್ರಿಗೆ ಹೇಳ್ಕೊಡ್ತೇನೆ. ನಮ್ಮ ಜನಕ್ಕೆ ಮಾಯಾಗೋದು ಗೊತ್ತಿಲ್ಲ, ಮಾಯ ಮಾಡೋದು ಗೊತ್ತಿದೆ. ಎಷ್ಟಿದ್ರು ಆ ಕಂಪನಿನೇ ಮಾಯ ಮಾಡಿಬಿಡ್ತಾರೆ, ಬೇಕಾದ್ರೆ ಗೋಡವನೇ ಮಾಯ ಮಾಡಿಬಿಡ್ತಾರೆ, ಅದು ಗೊತ್ತು ಪಾಪ. ಆದರೆ ಮಾಯ ಆಗೋ ವಿದ್ಯೆ ಹೇಳ್ಕೊಡ್ತೇನೆ ಬಾ ಅಂತ ಹೇಳಿದೆ ನಾನು. ಆಗ ಅರ್ಜುನ ಹೇಳ್ತಾನೆ, ಅಷ್ಟೇ ಅಲ್ಲ, ನಿನಗೆ ದಿವ್ಯವಾದ ಕುದುರೆಗಳನ್ನು ಕೊಡ್ತೇನೆ. ಒಂದು ಕುದುರೆ ಕೊಡಬೇಕಾದ್ರೆ ರೇಸ್ ಕೋರ್ಸ್ ಕುದುರೆ ಬೇಕು. ರೇಸ್ ಕುದುರೆಗೆ ಎಷ್ಟು ಬೆಲೆ ಇರುತ್ತೆ ಗೊತ್ತಾ? ಯಾವ ಇಂಪೋರ್ಟೆಡ್ ಕಾರಿಗಿಂತ ಬೆಲೆ ಜಾಸ್ತಿ ಅದಕ್ಕೆ. ಅಂತ ಒಂದು ಕುದುರೆ ಕೊಡ್ತೇನಲ್ಲ, ಕುದುರೆಗಳನ್ನೇ ನಿನಗೆ ಕೊಡ್ತೇನೆ, ದೇವಲೋಕದ ಕುದುರೆಗಳನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಅರ್ಜುನ ಅಂದ್ರಂತೆ, ನನಗೆ ಯಾವುದೂ ಬೇಡ ಅಂತ ಹೇಳಿಬಿಡ್ತ. ನನಗೆ ನಿನ್ನ ವಿದ್ಯೆನೂ ಬೇಡ, ನಿನ್ನ ಕುದುರೆಗಳೂ ಬೇಡ. ನೀನು ಅಷ್ಟು ಕೊಡಬೇಕು ಅಂತಿದ್ರೆ ಮುಂದೆ ಯಾವಲಾರು ಕೊಡು, ನನಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳಿಬಿಟ್ಟಂತೆ. ಇದು ಹೊಸ ವಿಚಾರಗಳಿವೆಲ್ಲ ಕೂಡ. ನಾವು ಕೊಟ್ಟರೆ ಸಾಕು ಅಂತ ಕಾಯ್ತಿರ್ತಾನೆ ಮನುಷ್ಯ. ನಾನು ಆಮೇಲೆ ಕೊಡ್ತೇನೆ, ನೀನು ಮೊದಲು ಕೊಡೋದಕ್ಕೆ ನಮ್ಮ ಪದ್ಧತಿ. ಈ ನೀವು ಕೊಟ್ಟುಬಿಡು, ನಾನು ಆಮೇಲೆ ಕೊಡ್ತೇನೆ ಅಂತ ಹೇಳೋದು ಪದ್ಧತಿ. ತಾನು ಕೊಡೋದು ಕೊಟ್ಟು ಆಮೇಲೆ ಕೊಡು ಅಂತ ಕೇಳ್ತಾನಲ್ಲ, ಯಾತಕ್ಕೆ ಅಂದ್ರೆ ನಮಗೆ ಸುಮ್ಮನೆ ಕತೆ ಕೇಳಿದ್ರೆ ಅರ್ಥವಾಗೋದಿಲ್ಲ. ತಾತ್ಪರ್ಯ ನಿರ್ಣಯ ಇದಕ್ಕೋಸ್ಕರ ಇರೋದೇ, ಅದಕ್ಕೋಸ್ಕರ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿತಂ. ಆಚಾರ್ಯ ಹೇಳ್ತಾರೆ, ಅರ್ಜುನ ಯಾತಕ್ಕೆ ಹಾಗೆ ಮಾಡಲಿಲ್ಲ ಅಂದ್ರೆ ತನ್ನ ವಿದ್ಯೆನ ತಾತನಿಗೆ ತಾನು ಹೇಳಿ ಅವನ ವಿದ್ಯೆ ತಾನೇ ತಿಳ್ಕೊಂಡು ಬಿಟ್ರೆ ಅದಕ್ಕೆ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ, ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಅದು ಮಾಡಕ್ಕೆ ಅರ್ಜುನ ಇಷ್ಟಪಡಲಿಲ್ಲ ಅಂತ ಹೇಳುತ್ತೆ. ಎಕ್ಸ್ಚೇಂಜ್ ಮಾಡೋದು ಧರ್ಮ ಅಲ್ಲ. ಯಾತಕ್ಕೆ ಎಕ್ಸ್ಚೇಂಜ್ ಮಾಡೋದು ಧರ್ಮ ಅಲ್ಲ, ಶಾಸ್ತ್ರ ಹೇಳ್ತದೆ ಆಧಿಕ್ಯತಃ ಸ್ವಗತ ಸಂವಿಧ. ಅರ್ಜುನಿಗೆ ಗೊತ್ತು ನಾನು ಹೇಳ್ಕೊಟ್ಟ ವಿದ್ಯೆ ಅವನು ಕೊಡೋ ಅದೃಶ್ಯವಾಗೋ ವಿದ್ಯೆಗಿಂತ ನನ್ನ ವಿದ್ಯೆ ಜಾಸ್ತಿ. ಅರ್ಜುನಿಗೆ ಗೊತ್ತಿತ್ತಂತ, ಅರ್ಜುನಿಗೆ ಅಷ್ಟು ಸಾಮರ್ಥ್ಯ ಇದೆ, ನನ್ನ ವಿದ್ಯೆಗೆ ತುಂಬಾ ಬೆಲೆ ಇದೆ, ಅವನ ವಿದ್ಯೆಗೆ ಇಷ್ಟು ಬೆಲೆ ಇಲ್ಲ. ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಈಗ ನನ್ನ ವಿದ್ಯೆ ಉಪದೇಶ ಮಾಡಿದ ನನ್ನ ಪುಣ್ಯ ತುಂಬಾ ಜಾಸ್ತಿ ಬಂದಿದೆ, ಈಗ ಅವನ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಪುಣ್ಯ ಹೋಯ್ತೀಗ, ಎಕ್ಸ್ಚೇಂಜ್ ಆಯ್ತಷ್ಟೇ. ಆದ್ರಿಂದ ತಯಾರಾಗಲಿಲ್ಲ. ಒಂದು ಬಂಗಾರ ಸರಣ ಕಬ್ಬಿಣ ಚೇರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಗತಿ ಏನಾಗ್ಬೇಕು, ಇದು ತಗೊಂಡು ಬುದ್ಧಿ ಅಂತ ಕೊಟ್ಟೊಂದು ಅಡ್ಡ ಆಗಿಬಿಡ್ತಾನೆ ಅಷ್ಟೇ. ಒಂದು ಬೆಳ್ಳಿ ಚೇನೇ ಎಕ್ಸ್ಚೇಂಜ್ ಮಾಡಕ್ ಆಗೋದಿಲ್ಲ, ಬೆಳ್ಳಿ ಬಂಗಾರ ಚೇನಲ್ಲೇ ಎಷ್ಟು ಕ್ಯಾರೆಟ್ ನೋಡ್ತಾನೆ ಮೊದಲು, ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಮುಳುಗೋಗಿ ಬಿಡ್ತಾನೆ. ಅಂತ ಹೊತ್ತಿನೊಳಗೆ ನನ್ನ ವಿದ್ಯೆಯನ್ನ ಇವನ ವಿದ್ಯೆ ಯಾಕೆ ಎಕ್ಸ್ಚೇಂಜ್ ಮಾಡ್ಕೋಬೇಕು, ನಾನು ವಿದ್ಯೆ ಬೇಡ ಕೊಡ್ಲಿ ಯಾವಾಗ ಕೊಡ್ಲಿ, ಆ ವಿದ್ಯೆ ಲೆಕ್ಕಾಚಾರ ಬೇರೆ. ಕವಿರ್ತಾರೆ ಭಾರಿ ಬುದ್ಧಿವಂತರು, ನನ್ನಲ್ಲಿ ಏನೋ ಇದನ್ನು ಕೊಟ್ಟು ಬಿಡ್ತೇನೆ, ನೀವು ನಿಮ್ಮಲ್ಲಿ ಕೊಟ್ಟು ಬಿಡಿ ಅಂತ ಕೇಳು. ಇವರೇನು ತುಂಬ ಒಪ್ಕೊಂಡ್ಬಿಡ್ತಾನೆ ಗೋವಿಂದ, ಇವನು ಕೊಡೋದು ಅಂತ ಹೇಳಿದಲ್ಲ, ಯಾವುದೋ ಒಂದು ಸ್ಟೀಲ್ ಉಂದ್ರ ಕೊಟ್ಬಿಟ್ಟು ಬಂಗಾರದ ಕೊಡಿ ಅನ್ನೋ ಗತಿ ಏನಾಗ್ಬೇಕು ಆಮೇಲೆ, ಅದಕ್ಕೆ ಒಪ್ಪಾರದ ಮನುಷ್ಯ. ನೀನು ಕೊಡೋದು ನೀನು ಕೊಡೋ, ದುಡ್ಡು ಕೊಟ್ಬಿಡ್ತೇನೆ ಅದಕ್ಕೆ, ನಮ್ಮದ್ ನೀನು ಸಪರೇಟ್ ಕೊಡು ಆಗ ಬದೀತಿ. ಆಗ ಅರ್ಜುನ ತೋರಿಸ್ತಾನೆ ನಾವು ಯಾವುದೋ ಅವಸರಕ್ಕಾಗಲಿ ಆಸೆ ಆಮಿಷಗಳು ಒಳಗಾಗಿಬಿಟ್ಟು ನಮ್ಮ ವಿದ್ಯೆಯನ್ನ ಚೀಪ್ ಮಾಡ್ಕೋಬಾರ್ದು. ವಿದ್ಯೆಯನ್ನು ಹಾಗೆ ಉಪದೇಶ ಮಾಡಿ, ಏನು ಕೊಡದೆ ಹೋದ್ರೂ ಪರವಾಗಿಲ್ಲ, ಆ ಪುಣ್ಯ ಎಷ್ಟು ಬರುತ್ತೆ ಗೊತ್ತಾ, ಅದು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಪುಣ್ಯದ ಟರ್ಮ್ ಅಲ್ಲಿ ಮಾತಾಡಿ ನಮಗೆ ಗೊತ್ತಿಲ್ಲ, ಇವತ್ತಿನ ದಿವಸ ಎಲ್ಲ ಎನ್ಕ್ಯಾಶ್ಮೆಂಟ್ ಇಮಿಡಿಯೇಟ್ ಆಗಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ತಪ್ಪದು, ಪುಣ್ಯದ ಲೆಕ್ಕ ಭಾರಿ ದೊಡ್ಡದು, ಹಣಕ್ಕೆ ನಾಶ ಇದೆ, ಹಣಕ್ಕೆ ಮಿತಿ ಇದೆ. ಈ ಪುಣ್ಯಕ್ಕೆ ನಾಶ ಇಲ್ಲ, ಪುಣ್ಯಕ್ಕೆ ಮಿತಿ ಇಲ್ಲ. ಪುಣ್ಯ ಜನ್ಮ ಜನ್ಮಾಂತರಕ್ಕೆ ಬರುತ್ತೆ. ಹಣ ಬಂದಿದ್ದು ಯಾರು ನೋಡಿದ್ದಾರೇನೋ, ಯಾರ ಹಣದಿಂದ ಅವ್ರು ಸಂಪಾದನೆ ಮಾಡಿದ ಹಣ ಹೋಗಿಲ್ಲ, ಅವನೊಬ್ಬನೇ ಹೋದ್ರೆ ಪುಣ್ಯ. ಇರೋದನ್ನು ಕಿತ್ತುಕೊಂಡು ಕಳಿಸ್ತಾರೆ ಹೊರತು, ಎಷ್ಟೋ ಜನ ಸತ್ರೆ ಆಕ್ಸಿಡೆಂಟ್ ಅಲ್ಲಿ ಅವನು ಆಸ್ಪತ್ರೆಗೆ ಹೋಗೋದಿಲ್ಲ, ಇದು ಬಂದು ಕಿತ್ಕೊಳ್ಳೋಕೆ ನೋಡ್ತಿರ್ತಾರೆ. ಆಗ್ಲಿ ಅಂತ ಮಹಾಮೂರ್ಖರಿರ್ತಕ್ಕಂಥ ಪಾಪಗಳಿರ್ತಕ್ಕಂಥ ಕಾಲದೊಳಗೆ ಹಣ ನಮ್ಮನ್ನು ಕಾಪಾಡುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ಎಷ್ಟೋ ಜನ ಸಾಯೋದು ಯಾತಕ್ಕೆ ಹೋಗ್ತಾರೆ, ಹಣ ಇದ್ದಿದ್ದಕ್ಕೆ ಸಾಯ್ತಾರೆ. ಪೇಪರ್ ಅಲ್ಲಿ ಬರ್ತಿರುತ್ತಲ್ಲ, ಮಧ್ಯ ಮನೇಲಿ ಒಬ್ಬರೇ ಇದ್ದಾರೆ, ಹೋದ ಅವು ಕುತ್ತಿಗೆ ಸೇಡಿದ ದುಡ್ಡು ಹೊಡ್ಕೊಂಡು ಹೋದ. ಇವತ್ತು ಗುಡಿಸಲಿಗೆ ಹೋಗಿ ಕೊಲೆ ಮಾಡೋ ಚಾನ್ಸಸ್ಗಿಂತ ಈ ಶ್ರೀಮಂತರ ಮೇಲೆ ಕೊಲೆ ಮಾಡೋ ಚಾನ್ಸಸ್ಸೇ ಜಾಸ್ತಿ. ಹಣ ಇಲ್ಲದವರು ಬದುಕ್ತಿದ್ದ, ಹಣ ಇದ್ದಿದ್ದಕ್ಕೆ ಸತ್ತ. ಅದಕ್ಕೆ ಈ ಹಣದ ಲೆಕ್ಕಾಚಾರ ಅನ್ನೋದು ದೇವರು ಕೊಟ್ಟರೆ ಬರಲಿ, ಇಲ್ಲೋದ್ರೆ ತಪ್ಪಲ್ಲ. ಆದರೆ ಅದಕ್ಕೋಸ್ಕರ ಯಾರು ಮನುಷ್ಯ ಪ್ರಯತ್ನ ಪಟ್ಟ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ನಶ್ವರ ಅನ್ನೋದನ್ನ ಅರ್ಜುನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದ, ಅದಕ್ಕೆ ಅಷ್ಟು ಮುಂದೆ ಬಂದ. ಭಗವದ್ಗೀತೆ ಕೇಳೋ ಯೋಗ ಬಂದ ಆತನಿಗೆ, ವಿದ್ಯೆಯ ಮಹತ್ವ ಈಗ ಗೊತ್ತಿತ್ತಲ್ಲ ಆತನಿಗೆ. ಎಂಥ ವಿದ್ಯೆಯನ್ನು ಕೇಳಿದ ಗೊತ್ತಾ, ಭಗವದ್ಗೀತೆಯನ್ನು ಕೇಳಿದ. ಯಾರ ಬಾಯಿಂದ? ಸ್ವತಃ ಭಗವಂತನ ಬಾಯಿಂದ ಕೇಳಿದ. ಅರ್ಜುನ್ ಓವರ್ ನೈಟ್ ಭಗವದ್ಗೀತೆ ಕೇಳಿದ್ದಲ್ಲ. ಇವತ್ತು ಎಂ ಎಸ್ ಸಿ ಫೈನಲ್ ಇಯರ್ ಇದ್ದಾನೆ ಅಂದ್ರೆ ಎಷ್ಟು ಓದಿರ್ಬೇಕು ಲೆಕ್ಕ ಹಾಕಿಯವ್. ಪ್ರೈಮರಿ ಸ್ಕೂಲ್ ದಾಟಿ, ಹೈಸ್ಕೂಲ್ ದಾಟಿ, ಪಿ ಯು ಸಿ ದಾಟಿ, ಬರೀ ದಾಟೋದಲ್ಲ, ಎಷ್ಟು ಮಾರ್ಕ್ಸ್ ಜಾಸ್ತಿ ತಗೊಂಡು ಇದರಲ್ಲೇ ರ್ಯಾಂಕ್ ತಗೊಂಡ್ರು, ಎಂಟ್ರೆನ್ಸ್ ಪಾಸ್ ಆಗಿ, ಇವೆಲ್ಲ ಅಂಡರ್ಸ್ಟುಡ್. ಅಲ್ಲಿಗೆ ಫೈನಲ್ ಎಂ ಎಸ್ ಸಿ ಅಂದ್ರೆ ಎಷ್ಟು ಅರ್ಥ ಆಗಿರ್ಬೇಕು ಅವನಿಗೆ. ಇವತ್ತು ಅರ್ಜುನ ಗೀತೆ ಕೇಳ್ತಾನೆ ಅಂದ್ರೆ ಅವನ ಸಾಧನೆ ಎಷ್ಟು ದೊಡ್ಡದಿರ್ಬೇಕು ಲೆಕ್ಕ ಹಾಕಿ. ಓವರ್ ನೈಟ್ ಗೀತೆ ಕೇಳಿದ್ದಲ್ಲ, ಅದನ್ನ ಜನ್ಮ ಜನ್ಮಗಳ ತಪಸ್ಸಿನ ಫಲ ಆತನಿಗೆ ಬಂತು. ನಮಗೆ ಇಲ್ಲೇನು ಬಂತು ಅಂತ ಅಷ್ಟೇ ನೋಡಿಬಿಡ್ತೇವೆ, ಮುಂದೇನು ಸಿಕ್ಕಿ ನೋಡಿದಾಗ ಗೊತ್ತಾಗುತ್ತೆ. ಆಗ ಗಂಧನು ಇನ್ನೂ ಆಶ್ಚರ್ಯವಾಯ್ತಂತ, ಹೌದಾ ಅರ್ಜುನ ಅಂದ್ರೆ, ಹೌದಪ್ಪ ನನಗೇನು ಬೇಕಿಲ್ಲ, ಈಗ ಮುಂದೆ ಪ್ರಸಂಗ ಬಂದ್ರೆ ಕೊಡು, ಕೊಡ್ಲೇಬೇಕಂತೇನೇ ಇಲ್ಲ ಅಂತ ಹೇಳಿದನಂತೆ. ಆಗ ಅವನಿಗೆ ಆಶ್ಚರ್ಯವಾಯ್ತು. ಆಗ ಅವನು ಪ್ರಾರ್ಥನೆ ಮಾಡ್ತಾನೆ ಪಾಂಡವರನ್ನ, ನಿಮ್ ಬಗ್ಗೆ ನಾನು ತಿಳ್ಕೊಂಡಷ್ಟು ನೀವು ದೊಡ್ಡವರೊಂದು ಗೊತ್ತಾಗ್ತಾ ಇದೆ ನನಗೆ, ಒಂದು ಪ್ರಾರ್ಥನೆ ಅಂತ ಹೇಳಿದ. ಏನು ಅಂದ್ರೆ, ಇವತ್ತು ಯಾವುದೇ ಒಬ್ಬ ಮನುಷ್ಯ ಒಬ್ಬ ಪುರೋಹಿತರು ಅಂತ ಇಲ್ಲದೆ ಇರಬಾರದು ಅಂತ ಹೇಳಿದ. ಪುರೋಹಿತರು ಅಂತ ಇಲ್ಲದೆ ಇರಬಾರದು. ನೀವು ಹೇಳಿ ಕೇಳಿ ಕ್ಷತ್ರಿಯರು ಅಂತ ನನಗೆ ಗೊತ್ತಾಯಿತು, ಅದು ಚಂದ್ರವಂಶದ ಮಹಾನುಭಾವರು. ಕುರುಗುರುಗಳು ಅಂತ ಇಲ್ಲದೇನೆ ಸಂಚಾರ ಮಾಡಬಾರದು. ಆದ್ದರಿಂದ ನನ್ನ ಪ್ರಾರ್ಥನೆ, ನೀವು ಪುರೋಹಿತರನ್ನು ಮಾಡಿಕೊಡಿ.